वंदन करते हैं, अभिनंदन करते हैं। अभी मैं निवेदन करती हूँ मंचासीन सभी अतिथियों का स्वागत करेंगे, उसके पहले हम 2 मिनट मेडिटेशन में बैठेंगे। हम सबका रक्षक, शिक्षक, वैद्यनाथ, उस भगवान की स्मृति में 2 मिनट बैठेंगे। अतिथि देवतेगळिगे ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ. ನಮ್ಮ ಮಧ್ಯೆ ತಮ್ಮ ನೃತ್ಯದೊಂದಿಗೆ ಪುಟ್ಟ ಬಾಲಕಿಯರು ಕುಮಾರಿ ಅಂಬಿಕಾ, ಕುಮಾರಿ ತನುಶ್ರೀ. ತಮ್ಮ ಬರುವು ನಮಗೆ ಎಷ್ಟು ಆನಂದ ನೀಡಿದೆ ಅದನ್ನು ತಮ್ಮ ನೃತ್ಯದಿಂದ ಪ್ರದರ್ಶಿಸಲಿದ್ದಾರೆ. ನಮ್ಮೆಲ್ರಿಗೂ ಆನಂದ ನೀಡಿದ ಈ ಮಕ್ಕಳಿಗೆ ಚಪ್ಪಾಳೆಯಿಂದ ಅಭಿನಂದಿಸೋಣ. ಸನ್ಮಾನ್ಯ ಶಾಸಕರು ಅವರಿಗೆ ಪುಷ್ಪಗುಚ್ಛ ನೀಡಿ ಅಭಿನಂದಿಸುತ್ತಿದ್ದಾರೆ. ಬ್ರಹ್ಮಕುಮಾರಿ ಈಶ್ವರಿಯು ವಿಶ್ವವಿದ್ಯಾಲಯ ಹಾಗೂ ಚಿರಾಯು ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಇಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಧ್ಯೆ ನಮ್ಮ ಆದರಣೀಯ ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿಯವರು ಉಪಸ್ಥಿತರಿದ್ದಾರೆ. ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿಯವರು ಚೇರ್ಮನ್ ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗಾ. ಅವರು ಒಂದೂವರೆ ವರ್ಷದಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಅವರು ಅತಿಥಿಗಳನ್ನು ಸ್ವಾಗತಿಸುವುದರೊಂದಿಗೆ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ರೆಸ್ಪೆಕ್ಟೆಡ್ ಬ್ರದರ್ ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ.
ಓಂ ಶಾಂತಿ. ಟುಡೇ ಇಟ್ ಈಸ್ ಇಂಡೀಡ್ ಅ ಡಬಲ್ ಆನರ್ ಫಾರ್ ಅಸ್ ಫ್ರಮ್ ಟೀಮ್ ಚಿರಾಯು ಅಂಡ್ ಫ್ರಮ್ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ. ಇಟ್ಸ್ ಅ ಡಬಲ್ ಆನರ್ ಬಿಕಾಸ್ ಐ ರಿಪ್ರೆಸೆಂಟ್ ಬೋತ್ ದ ಆರ್ಗನೈಸೇಷನ್ಸ್ ಅಂಡ್ ಐ ಕನ್ಸಿಡರ್ ಮೈಸೆಲ್ಫ್ ಪ್ರಿವಿಲೇಜ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಗಾಡ್ಲಿ ಪ್ರೋಗ್ರಾಮ್ ಅಂಡ್ ವಾಟ್ ಬೆಟರ್ ಪ್ರಿವಿಲೇಜ್ ಐ ಕ್ಯಾನ್ ಗೆಟ್ ಟು ಇಂಟ್ರೊಡ್ಯೂಸ್ ದಿ ಡಿಸ್ಟಿಂಗ್ವಿಶ್ಡ್ ಸೋಲ್ಸ್ ಆನ್ ದಿ ಸ್ಟೇಜ್ ಅಂಡ್ ಆಫ್ ದ ಸ್ಟೇಜ್. ಐ ಹಿಯರ್ ಬೈ ಆನ್ ಬಿಹಾಫ್ ಆಫ್ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ, we call it as the World Spiritual University, and on behalf of Team Chirayu, I welcome Rajyogi Brahmakumari Prem Bhai. Dr. Prem Bhai is the National Coordinator of Social Wing at Brahmakumari's Mount Abu. I welcome today's chief guest, Honorable MLA from Jayurgi Constituency, Dr. Ajay Singh. I hereby welcome another distinguished soul, a follower of Brahmakumari's lifestyle. We are indeed fortunate that he is amongst us. The next chief guest today, Sri N. Sashi Kumar, the Superintendent of Police of Kalburgi District. He himself is leading the Brahmakumari's lifestyle, and he is engaging in meditation, and we'll be very keen to hear him about his own experiences about meditation and how it has affected his day-to-day life. I next welcome our teacher, my medical school teacher, and the current Dean of MR Medical College, Kalburgi, Dr. S.R. Harwal, sir. He's the Dean of MR Medical College. I next welcome Rajyogini Somprabha Didi. Didi is chief of Solapur sub-zone. In the last 3 days, we are having an intensive meditation program here, which we call in our language as Bhatti. So it is an intensive meditation program which is currently going on since last 3 days. And we have very senior teachers from Solapur, Latur, Basi who have come all the way here for this intensive meditation program. I next welcome Rajyogini Brahmakumari Vijayadidi ji. She is the chief of Brahmakumari's Gulbarga sub-zone. And Didi ji and Prem Bhai are the founders of the Brahmakumari's establishment in Kalburgi district. I feel very glad to also welcome my guide who brought me to this Rajyoga meditation, my guide, Dr. Anand Malu. He is a nephrologist at Solapur. So he has been my both a professional guide as well as my spiritual guide. So I welcome, he's come all the way from Solapur to be amongst us. I also welcome senior sisters who have come from other places. Nanda Bahenji from Latur, Sangeeta Bahenji from Barsi, and Neera Bahen from Yadgir, and all other senior teachers. And last but not the least, the whole objective of this program, I welcome all doctors of this Kalburgi district. You are not here on invitation of the Brahmakumaris. You are not here on invitation from Team Chirayu. You are all here because of this invitation from the Almighty. You are here to feel that vibrations of the God, and you are here because of this invitation from the Almighty. I have been briefly asked to share my experience after practicing this Rajyoga meditation. I will be very brief. As I just mentioned, my spiritual guide, Dr. Anand Malu, it was 15th August 2015, the Independence Day, and I could call that it was my Independence Day, that I went to Mount Abu with him. And at that time, I had not learned ABC of Rajyoga meditation. It was there where I felt that I could meet God, imbibe His powers, and that is where my transformation started taking place. It was in that month when I had been to Mount Abu. Of course, I had gone alone. I could not take along my wife. And in fact, when I was in Mount Abu itself, I used to call her and tell that it would have been better if you would have come here. There are so much things where I am experiencing a wonderful spiritual experience. The first question she asked to me, are you coming back? And when I came back, she said, no, no, you do something new, you do it for 5 days and you leave it off. The other day you started jogging, you did for 5 days and you left it off. You brought a treadmill, you did the treadmill for 1 week, you left it off and sold it to someone else. You went for swimming for 1 week, you left it off. This also you leave within 1 week. But today I am glad, since last close to 2 years now, I am actively practicing this Rajyoga meditation. And I feel very happy from inside to feel this experience. Now what do you mean by inner experience? In fact, many a times when my friends went to Mount Abu, they asked me, "Hey, Mount Abu is such a beautiful place, you might have done some sightseeing and all." I said, yes, I did lot of sightseeing. So they asked me, what sightseeing was there? I said, I saw myself. So that was the thing which I happened in Mount Abu. Now just to briefly tell you from a doctor's, for a medical perspective, we all know that adrenaline is one hormone which we call, as we have all studied in your physiology textbooks right from MBBS, MD days and all, we call it as the fight, fright and flight hormone. The Almighty has given that hormone to face any threatening situations, to overcome any threatening situations. And what causes that release of the hormone is no stimulus. It is just a thought. What is required to cause the release of adrenaline from your body? It is just the thought. Today, Raj Yoga meditation revolves around this whole process. Today, a human mind, it has been established beyond doubt and experience. Today science and spirituality have one thing in common. It's about experiencing it yourself and proving it yourself. Today it has been proven that our human mind generates about 40 to 50 thoughts per minute. That is the number of thoughts we generate. But when you sit in meditation, you bring down the thoughts to about 4 to 5 per minute. Many people have some myths about meditation. My friends often ask me, "Hey, meditation, it's not possible from me. I can't stop thinking." But meditation is not about stopping thinking. Meditation is about connection. Connection with the God. It's not stopping thoughts. You cannot stop your thoughts. But meditation is generating those thoughts to connect with the God, to imbibe that energy from Him. This has made a lot of transformation in my day-to-day life. Prior to this, I used to be very stressed, very short-tempered. I used to get provoked at the slightest provocation. And with this slightest provocation, probably I may say that I used to have anger episodes about 1 to 2 per day. Today, now with this kind of meditation, though I may say that I may not be 100%, but today I will say that my number of anger episodes, which were about 1 to 2 per day, have now drastically come down to about 1 in a couple of months. And the time I am getting is more. I used to feel that I am very, very busy. But later on, after coming in this, I realized that it's only the thought which makes me feel that I am busy. But actually, I am not busy. Today, I am getting a lot of time for that. I'll just take 2 minutes, with the permission of the guest from the Sahels, to share an experience where when I went to Mount Abu, I was given an exercise about how to handle provocation from the patients. You're all doctors, you see patients from, say, day to day. Do you all of you agree that you come across irritating patients? Do you all of you agree that you come across irritating patients? Yes? Patients who irritate you. Yeah. So I was given an experiment. I was told there is a patient X. He goes to a consultant A. He has some irritating question. XYZ. He goes with this irritating question to a consultant A and he will irritate him. The consultant A will get irritated. The same XYZ goes to consultant B. Now consultant B, will he get irritated in the same way like consultant A or will he get irritated in a different way? Consultant B will get irritated in the same way like consultant A or he will get irritated in a different way? You will get irritated in a different way. Now the same irritating patient goes to the consultant C. Now the consultant C will get irritated in the same way or a different way? In a different way. Now we'll come back to the consultant A. The same irritating patient, the same irritating questions, he comes on a different day. Now will you, the consultant A, will he react in the same way as he reacted earlier or in a different way? In a different way. So now tell me, who is irritating? Is it the patient? The irritating factor is the same, but the persons who are getting irritated are different. But each person gets irritated in a different way, and on a different day you get irritated in a different way to the same irritating person. So at the end of the day, it's you are who are irritating. The thing is, the power to get irritated you have given to the person X, whereas the power not to get irritated is within you. So this is what I have learnt and this is what I have got transformed after I came back from Mount Abu. It's not that in the last 1.5 years my problems have come down. In fact, I may say that problems have increased manifold in my last 1.5 years. But the difference which has taken place in the last 1.5 years is my reaction to those problems has changed. Today, any problem used to come, I used to consider that as a problem. But today, if I come across any problem, my reaction changes. Okay, what can be done? And today, I used to have a habit of daily writing, making a note in my diary, things to do. Aaj ye karna hai, wo karna hai, ye karna hai, ye karna hai, la 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 la. I used to always make a list, things to do. Today, when I get up in the morning, I don't make a list of things to do. I make a list of things to be. I make a list of things to be. I should be calm today. I should be patient today. I should be happy today. I should be powerful today. I should be knowledgeable today. And when I retire for the night, I just check my list, whether I was calm, whether I was happy, whether I was peaceful. So instead of doing things to do, I was getting stressed. But when I look at things to be, things become very calm and easy. This is what I have learned from Raja Yoga meditation. Dr. B.K. Sachin Bhai, he is here. He will give you a much vivid information than what I am giving. This is just my tip of the iceberg. Now, in the midst of all this guest, the privileged soul, the superhuman being, I welcome Dr. B.K. Sachin, Brahmakumari Sachin Bhai. He is the head of the Department of Medicine at Global Hospital, Mount Abu. He is a sevadari in Global Hospital. He is a Bal Brahmachari. And personally, let me tell you, I have been listening to him for the last couple of days, yesterday and today. I'm lucky that he's in the midst of us, a very powerful orator. And let me tell you one secret of him. You can look at him. Could you believe that since last 2 years, Dr. B.K. Sachin's diet comprises of uncooked food? He just eating fruits, vegetables and all. And this is just to prove. Now again coming back to science and spirituality both. Time and again, there is only one thing is common. You need to experience it and you need to prove it. And you are seeing a living example here in front of you. Who's spending is, we used to hear this, ki wo jo jungle mein rishi muni rehte, wo log karte hain. Though only those people can do, they don't have any work, no, so that's why they can do. But today let me tell you, Dr. Sachin Bhai, he's the head of the Department of Medicine at Global Hospital, Hyderabad. He's just not a practicing physician, he's also a nephrologist who looks after the dialysis patients at Mount Abu. Not only that, he's an intensivist. He looks after the entire critical care patients at Mount Abu. He does all his work looking after the patient's scientific care and still he is able to practice the Raja Yoga lifestyle and he is still able to follow that diet. To just tell you briefly, hold your breath, his number of degrees are unending. He's done his fellowship in critical care medicine from Indo-Australian Society of Critical Care. Plus, he is a fellow of Critical Care Society from USA. He is also an Indian diplomat in critical care. He has also done his MD in alternative medicine. He has done his MD in public health. And what not, shall I tell you one more thing. He is one soul, he has just not read Gray's Anatomy or Harrison's textbook of medicine. He has learned, he has read complete Bhagavad Gita, complete Bible, complete Quran. We are very privileged and I won't come in the way. You will find his oration very powerful, very transforming and in fact to such an extent that customarily, normally as a convention we allow the chief guest to speak their words and then we start with the talk. But you know, the simplicity of our Honorable MLA Dr. Ajay Singh, he has requested that he doesn't want to speak, but he wants to listen to Dr. Sachin Bhai. So, he has told that he would like to come down on the dais and wants to listen to Sachin Bhai's talk, and then he would later speak to you. With this brief experience of mine, I grateful, fortunate to be a part of practicing this Rajyoga lifestyle and meditation. Om Shanti.
Dhanyavadagalu Sahodara Dr. Manjunath avarige. ನಮ್ಮ ಮಧ್ಯೆ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯಕ್ಕನವರು ಉಪಸ್ಥಿತರಿದ್ದಾರೆ. ಸುಮಾರು 40 ವರ್ಷಗಳಿಂದ ಗುಲ್ಬರ್ಗಾದಲ್ಲಿ ಈ ಒಂದು ಈಶ್ವರೀಯ ಜ್ಞಾನದ ಪ್ರಸಾರ ಅಷ್ಟೇ ಅಲ್ಲ, ಅನೇಕ ಲಕ್ಷಾಂತರ ಆತ್ಮಗಳಿಗೆ ಮನಃಶಾಂತಿ ನೀಡುವಂತಹ ಕಾರ್ಯ ಮಾಡಿದ್ದಾರೆ. ನಮ್ಮಂತಹ ಬ್ರಹ್ಮಕುಮಾರಿ ಸಹೋದರಿಯರನ್ನ ನಿರ್ಮಿಸೋದ್ರಲ್ಲಿ, ನಮ್ಮ ಜೀವನವನ್ನು ಸಫಲಗೊಳಿಸೋದ್ರಲ್ಲಿ ಅವರ ಶ್ರಮ ಇದೆ. ಯಾವ ಒಂದು ಅದ್ಭುತ ಸ್ಥಾನದಲ್ಲಿ ನಾವೆಲ್ಲರೂ ಕೂತಿದ್ದೀವ, ಆ ಒಂದು ಸ್ಥಾನದ ರೂವಾರಿ ಅವರಾಗಿದ್ದಾರೆ. ಈ ಸುಂದರ ಅಮೃತ ಸರೋವರದ ನಿರ್ಮಾಣಕಾರಿ ಅವರಾಗಿದ್ದಾರೆ. ಬಾಲ್ಯಕಾಲದಿಂದಲೇ ಈ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಗುಲ್ಬರ್ಗಾ ರಾಜಯೋಗ ಕೇಂದ್ರಗಳ ವಲಯ ಸಂಚಾಲಕಿಯಾಗಿದ್ದಾರೆ. ಅವರು ಇಂದಿನ ಕಾರ್ಯಕ್ರಮ ಕುರಿತು ಮಾತನಾಡಲಿದ್ದಾರೆ ರಾಜಯೋಗಿನಿ ವಿಜಯ ಅಕ್ಕನವರು.
ಶಾಂತಿ. ಪರಂ ವೈದ್ಯ ವೈದ್ಯನಾಥ್ ಸುಪ್ರೀಂ ಸರ್ಜನ್ ಭಗವಾನ್ ಕೋ ಕಹತೆ, ಉನ್ಕೆ ಸುಂದರ ಸೃಷ್ಟಿ ಕೋ ಸುಂದರ ಬನಾನೆ ಕೆ ಕಾರ್ಯ ಮೇ ವ್ಯಸ್ತ ಆಜ್ ಮಂಚ ಸೀನ್ ಕೇವಲ ಡಾಕ್ಟರ್ಸ್ ಕೋ ಮೈನೆ ದೇಖ ರಹಿ ಹೂ, ಹರೇಕ್ ಕೋ ಡಾಕ್ಟರ್ ಕೆ ರೂಪ ಮೇ ದೇಖ ರಹಿ ಹೂ. ಏಕ್ ಹೇ ಅಪ್ನೆ ರಾಜಕೀಯ ಕ್ಷೇತ್ರ ಕೆ ದ್ವಾರಾ ಸಾಮಾಜಿಕ ಸ್ವಾಸ್ಥ್ಯ ಕೋ ಬನಾ ಕೆ ರಖನೆ ಮೇ ವ್ಯಸ್ತ ಡಾಕ್ಟರ್ ಅಜಯ್ ಸಿಂಗ್ ಜಿ, ಎಂಎಲ್ಎ ಚಿವರ್ ಕೆ ಕ್ಷೇತ್ರ. ದೂಸರೆ ಹೇ ರಾಜಯೋಗಿ ಪ್ರೇಮ್ ಭಯ ಜಿ, ರಾಜಯೋಗಿನಿ ಸೋಮಪ್ರಭಾ ಬೇನ್ ಜಿ, ಜೊ ಅಪ್ನೆ ಆಧ್ಯಾತ್ಮಿಕ ಕ್ಷೇತ್ರ ಕೆ ದ್ವಾರಾ ಓಬಿ ಮೈಂಡ್ ಕೋ ಟ್ರೀಟ್ ಕರ್ನೆ ಕೆ ಡಾಕ್ಟರ್ಸ್ ಹೆಸೆ ಮೇ ಮಾನತಿ ಹೂ. ತೀಸರೆ ಹೇ ಡಾಕ್ಟರ್ ಸಚಿನ್ ಜಿ, ಜೊ ಆಜ್ ಕೆ ಮಂಚ ಕಾ ವಿಶೇಷ ಆಕರ್ಷಣ ಹೇ, ಜಿನ್ಕೆ ಬೋಲ್ ಸುನ್ನೆ ಕೆ ಲಿ ಅನುಭವ ಸುನ್ನೆ ಕೆ ಲಿ ಆಪ್ ಸಬ್ ಉತ್ಸುಕ್ ಹೇ. ತೀಸರೆ ಹೇ ಹಮಾರೆ ಸನ್ಮಾನ್ಯ ಶಶಿ ಕುಮಾರ್ ಜಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅಪ್ನೆ ಕ್ಷೇತ್ರ ಕೆ ದ್ವಾರಾ ಸಾಮಾಜಿಕ ಸ್ವಾಸ್ಥ್ಯ ಕೋ ಬನಾನೆ ಕೆ ಕಾರ್ಯ ಮೇ ವ್ಯಸ್ತ ಹೇ, ಡಾಕ್ಟರ್ ಹರ್ವಾಡ್ಕರ್ ಜಿ, ಡಾಕ್ಟರ್ ಆನಂದ್ ಜಿ, ಡಾಕ್ಟರ್ ಮಂಜುನಾಥ್ ಜಿ, ಔರ್ ಯಹಾ ಜಿತ್ನೆ ಭಿ ವೈದ್ಯನಾಥ್ ಕೆ ಮಾಸ್ಟರ್ ವೈದ್ಯ ಡಾಕ್ಟರ್ಸ್ ಬೈಠೆ ಹೇ, ಉನ್ ಸಭಿ ಕೆ ಲಿಯೆ ಆಜ್ ವಿಶೇಷ ಪ್ರೇರಣಾ ಭಗವಾನ್ ಕೆ ಸ್ಥಾನ ಸೆ ಲೇನೆ ಕಾ ದಿನ ಹೇ. ವೈಸೆ ಡಾಕ್ಟರ್ಸ್ ಭಿ ಭಗವಾನ್ ಕೋ ಮಾನತೆ ಹಿ ಹೇ, ಜೋ ಭಿ ಪೇಷಂಟ್ ಆಪ್ಕೆ ಸಾಮನೆ ಆತೆ ಹೇ, ಡಿಟ್ಯಾಚ್ ಹೋಕರ್ ಕೆ ಆಪ್ ಟ್ರೀಟ್ ಭಿ ಕರ್ತೆ ಹೇ, ಔರ್ ಹಮೇಶಾ ಭಗವಾನ್ ಕೆ ತರಫ್ ಇಶಾರಾ ಭಿ ಕರ್ತೆ, ಐ ಟ್ರೀಟ್ ಅಂಡ್ ಹಿ ಕ್ಯೂರ್ಸ್, ಓ ಠೀಕ್ ಕರ್ತಾ ಹೇ. ಹಮೇಶಾ ಡಾಕ್ಟರ್ಸ್ ವಿಶ್ವಾಸ ದಿಲಾತೆ ಹೇ, ಉಪರ್ ವಾಲೆ ಕೆ ಉಪರ್ ವಿಶ್ವಾಸ ರಖೋ, ಮನ ಉನ್ಕಾ ಭಿ ಕನೆಕ್ಷನ್ ಅನ್ನೋಯಿಂಗ್ಲಿ ಬನಾಯಿ ರಹತಾ ಉಸ್ ಸುಪ್ರೀಂ ವೈದ್ಯ ಕೆ ಸಾಥ್. ತೋ ಹಮ್ ಬೇನೆ ದೇಖತೆ ಹೇ, ಜಿತ್ನೆ ಭಿ ಡಾಕ್ಟರ್ಸ್ ಆತೆ ವೋ ಅಪ್ನಿ ಸೇವಾಯೆ ತೋ ದೇತೆ ರಹತೆ ಹೇ, ಲೇಕಿನ್ ಸಾಥ್ ಸಾಥ್ ಉನ್ಕೆ ಲಿಯೆ ಭಿ ಪರ್ಸನಲ್ ಲೈಫ್ ಹೇ, ಪ್ರೊಫೆಷನಲ್ ಲೈಫ್ ಹೇ, ಫ್ಯಾಮಿಲಿ ಲೈಫ್ ಹೇ, ಉನ್ಕೆ ಆಗೇ ಭಿ कई प्रकार के नीचे ऊपर की बातें होते रहते हैं, तो कई डॉक्टर्स की ट्रीटमेंट हम आध्यात्मिक सत्ता के द्वारा, मेडिटेशन के द्वारा करते, हमारे शरीर की ट्रीटमेंट हमारे डॉक्टर्स करते, लेकिन हम बेने आध्यात्मिक क्षेत्र के द्वारा जो डॉक्टर्स को संपूर्ण स्वास्थ्य की जरूरत है वो करने की सेवा में व्यस्त रहते हैं। कोई एक डॉक्टर थे जो एक्सीडेंट में अपने मनोस्थिति को बिगाड़ के बैठे, मेंटल इम्बैलेंस हो गया, साइकिक हो गए, ऐसे एक बहुत बड़े डॉक्टर की ट्रीटमेंट हुई राजयोग मेडिटेशन के द्वारा। कोई फैमिली से डिस्टर्ब होते हैं, कोई पर्सनल लाइफ से डिस्टर्ब होते हैं, किसी को ट्रीटमेंट देने में कोई डिफेमेशन होता है। एक सर्जन बहुत बड़े, मैं नाम नहीं लूंगी, इतने डिस्टर्ब थे क्योंकि एक सर्जरी उनकी फेल हो गई, उनके ऊपर केस हो गए। कई प्रकार के बातें डॉक्टर्स के आगे भी आते हैं, इसलिए आज का जो विषय रखा है फिजिशियन हील दायसेल्फ, शायद यह अमृत सरोवर के इस सुंदर सशक्त आध्यात्मिक प्रकंपनों से भरित स्थान के द्वारा आप डॉक्टर्स एक नई आशा के किरण लेकर के जाएंगे। अगर डॉक्टर संपूर्ण रूप से मानसिक, शारीरिक, पारिवारिक, सामाजिक हर प्रकार से स्वस्थ होंगे तो और सुंदर स्वस्थ समाज के निर्माण के कार्य में अपना योगदान देंगे। ईश्वरी विश्वविद्यालय की जो अंग संस्था है राजयोग एजुकेशन एंड रिसर्च फाउंडेशन, उसके अंतर्गत डिफरेंट 20 विंग्स जो काम करते हैं, उसमें ईश्वरी विश्वविद्यालय में मोस्ट एक्टिव विंग मेडिकल विंग है, जिसके अंतर्गत डॉक्टर्स की सेवा की जाती और विशेष उनके लिए प्रेरणा दी जाती है कि डॉक्टर्स कैसे डबल डॉक्टर बने। शरीर को ट्रीट करना ही नहीं, साथ साथ मन को भी ट्रीट करने की टेक्निक खुद डॉक्टर सीखे, ये हम आशा आप सभी से रखते हुए आज डॉक्टर सचिन जी से सुनने की उत्सुकता में आप सब बैठे हैं। इसे अधिक समय न लेते हुए मैं आशा करती हूँ यहाँ से एक नई आशा की किरण, नए परिवर्तन की स्फूर्ति यहाँ से आप अवश्य लेके जाएंगे। इन्हीं शब्दों के साथ आप सब से हम वाणी के द्वारा विराम करते हैं। ओम शांति।
धन्यवाद आदरणीय विजया दीदी जी का। ಕೆಲವು ತಿಂಗಳ ಹಿಂದೆ, ಸುಮಾರು 6-7 ತಿಂಗಳಾಗಿರಬಹುದು, 6-7 ತಿಂಗಳ ಹಿಂದೆ ಗುಲ್ಬರ್ಗಾದ ಒಬ್ಬ ವಿಶೇಷ ಸಹೋದರ ನಮ್ಮ ಮಧ್ಯೆ ಇದ್ದಾರೆ, ರೆಸ್ಪೆಕ್ಟೆಡ್ ಬ್ರದರ್ ಶ್ರೀ ಎನ್ ಶಶಿಕುಮಾರ್ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಲಬುರಗಿ. ಅವರು ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಡಾಕ್ಟರ್ ಅನುಭವ ಕೇಳಿದ್ವಿ, ಈಗ ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಮೆಡಿಟೇಷನ್ ಅಷ್ಟೇ ಅಲ್ಲ, ಇಲ್ಲಿ ಕೊಡುವಂತಹ ಜ್ಞಾನವನ್ನು ಕೂಡ ಬಹಳ ಬೇಗನೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅನಿಸುತ್ತೆ. ಅವರಿಂದ ಕೇಳೋಣ, ತಮ್ಮ ಸಮಯ ಜಾಸ್ತಿ ತಗೊಳ್ಳೋದಿಲ್ಲ, ಮುಂದೆ ಡಾಕ್ಟರ್ ಸಚಿನ್ ಅವರು ಕೇಳೋಣ. ರೆಸ್ಪೆಕ್ಟೆಡ್ ಬ್ರದರ್ ಎನ್ ಶಶಿಕುಮಾರ್ ಜಿ,
ಓಂ ಶಾಂತಿ. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ನೆರೆದಿರುವಂತಹ ಈ ಒಂದು ಸುಂದರ ದೈವಿ ಕುಟುಂಬದ ಎಲ್ಲ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ಈಗಿನ ಒಂದು ಸಮಾಜದಲ್ಲಿ ನಾವು ಪ್ರತಿಯೊಬ್ಬರ ಬಾಯಲ್ಲೂ ಕೇಳ್ತಿರುವಂತಹ ಪದ ಅಂದ್ರೆ ಒತ್ತಡ, ಸ್ಟ್ರೆಸ್. ಅದು ವಯಸ್ಸಾಗಿರೋ ಮನೆಯಲ್ಲಿರುವಂತಹ ಹಿರಿಯ ಜೀವಗಳಿರ್ಬೋದು, ನಮ್ಮ ಪೋಷಕರಿರ್ಬೋದು, ನಾವು ಸೇರಿದಂತೆ ಇನ್ನು ಶಾಲೆಗಳಿಗೆ ಸೇರಿದಿಲ್ದಿರುವಂತಹ ಮಕ್ಕಳವರೆಗೂ ಪ್ರತಿಯೊಬ್ಬರು ಬಾಯಲ್ಲೂ ಒತ್ತಡ ಒತ್ತಡ ಒತ್ತಡ. ಹೌದಾ? ಎಲ್ಲ ಒಪ್ಕೋತೀರಾ? ಒಪ್ಕೊಳಲ್ಲ? ಒಪ್ತೀರಿ? ನಾನು ನೋಡಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು, ಸ್ವಲ್ಪ ಜಾಸ್ತಿ ಏನಾದ್ರು ಹೇಳಿದ್ರೆ ನೀವು ಸುಮ್ಮನೆ ನನಗೆ ಒತ್ತಡ ಹಾಕ್ಬೇಡಿ, ಪ್ರೆಷರ್ ಹಾಕ್ಬೇಡಿ ಅಂತಾರೆ. ಈ ಒತ್ತಡ ಅನ್ನುವಂತ ಪದ ಯಾವಾಗ ಬರುತ್ತೆ ಅಂತಂದ್ರೆ, ಒಂದು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಒಂದು ನಿರೀಕ್ಷೆ ನಮ್ಮಿಂದ ಇದ್ದಂತ ಸಂದರ್ಭದಲ್ಲಿ ಒಂದು, ಎರಡನೇದು ನಮಗೆ ಸಾಮರ್ಥ್ಯನೇ ಇಲ್ಲದಂತ ಸಂದರ್ಭದಲ್ಲಿ. ಒಬ್ಬ ವಿದ್ಯಾರ್ಥಿ 60% ತೆಗಿತಾ ಇರ್ತಾನೆ ಅಂದ್ಕೊಳ್ಳಿ, ಆ ವಿದ್ಯಾರ್ಥಿಗೆ 90% ತೆಗಿಲೇಬೇಕು ಅಂತ ಪೋಷಕರು ಹೇಳಿದ್ರೆ ಅದು ಒತ್ತಡ ಆಗುತ್ತೆ. ಈಗ ಇಲ್ಲೆಲ್ಲ ವೈದ್ಯರಿದ್ದೀರಿ, ನಿಮ್ಗಳಿಗೆ ದಿನಕ್ಕೆ 8 ಗಂಟೆ ನಿರಾಯಾಸವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಶಕ್ತಿ ಕೂಡ ಇರುತ್ತೆ. ಆ 8 ಗಂಟೆ ಅನ್ನುವಂಥದ್ದು ಸಪೋಸ್ 12 ಗಂಟೆ ಆಯ್ತು. ಪರ್ಟಿಕ್ಯುಲರ್ಲಿ ಈ ಗೈನಕಾಲಜಿಸ್ಟ್ ಯಾರಿರ್ತೀರಿ ಅವ್ರು ನೋಡಿದೀವಿ ನಾವು, ಮಧ್ಯರಾತ್ರಿ 2 ಗಂಟೆಗೆ ಒಂದು ಪೇಷಂಟ್ ಬಂದ್ಬಿಡುತ್ತೆ. ನೀವು ಹೋಗಿ ಜಸ್ಟ್ ರೆಸ್ಟ್ ಮಾಡಿ 15 ನಿಮಿಷ ಆಗಿರಲ್ಲ, ಒಂದು ಅರ್ಧ ಗಂಟೆ ಆಗಿರೋದಿಲ್ಲ, ಸಡನ್ ಮತ್ತೆ ಎದ್ದು ಬಂದು ನಿಮ್ ಕೆಲಸ ಮಾಡುವಂತ ಒಂದು ಪ್ರಮೇಯ ಉದ್ಭವ ಆಗುತ್ತೆ. ಆ ಸಂದರ್ಭಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ಆದರೆ ಸಾಮರ್ಥ್ಯ ಮೀರಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಒಂದು ಒತ್ತಡ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಅದೇ ರೀತಿ ಅದೇ ರೀತಿಯಾಗಿ ಒತ್ತಡ ಅನ್ನುವಂಥದ್ದು ಪ್ರತಿಯೊಂದು ವಲಯದಲ್ಲೂ ಇದೆ. ಇವಾಗ ಇಂಥ ಫೀಲ್ಡ್ ಅಲ್ಲಿ ಇಲ್ಲ ಅನ್ನಂಗಿಲ್ಲ. ಇಲ್ಲಿ ತಮ್ಮೆಲ್ಲರ ಎದುರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಇದ್ದಾರೆ, ಜೇವರ್ಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ಆಗಿದ್ದಾರೆ. ನಾನು ನೋಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ಮಟ್ಟಕ್ಕೆ ಸಾರ್ವಜನಿಕರಿಂದ ಒತ್ತಡ ನಿರ್ಮಾಣ ಆಗುತ್ತೆ ಅಂತಂದ್ರೆ, ಅವ್ರಿಗೆ ಬೇಜಾರಾಗ್ಬೋದು ಕೆಲವೊಮ್ಮೆ ನಮಗೆ ಫೋನ್ ಮಾಡಲಿಕ್ಕೆ, ನಮಗೆ ರಿಸೀವ್ ಮಾಡಲಿಕ್ಕೆ ಇಷ್ಟು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಇಷ್ಟು ಅವರು ರಿಪೀಟೆಡ್ ಆಗಿ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಯಾವ ಮಟ್ಟದ ಒತ್ತಡ ಇರಬಹುದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಒತ್ತಡ ಅನ್ನುವಂಥದ್ದು ಯಾವಾಗ ಕ್ರಿಯೇಟ್ ಆದ್ರೂ ಆ ಒಂದು ಪರಿಸ್ಥಿತಿಯನ್ನ ಮೀರಿ ನಿಲ್ಲುವಂತಹ ಒಬ್ಬ ಯಶಸ್ವಿ ವ್ಯಕ್ತಿ ಯಾರಾಗ್ತಾರೆ ಅಂತಂದ್ರೆ, ಯಾರಿಗೆ ಪರಿಸ್ಥಿತಿ ಮೀರಿ ನಿಲ್ಲಕ್ಕೆ ಶಕ್ತಿ ಇರುತ್ತೆ ಅಂತಂದ್ರೆ ಅವರುಗಳು ಒಂದು ವಿಶೇಷ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಇಲ್ಲಿ ನೆರೆದಿರುವಂತಹ ಸುಮಾರು ಜನ ಸಹೋದರ ಸಹೋದರಿಯರು ಹಲವಾರು ದಶಕಗಳಿಂದ ಈ ಒಂದು ಸಂಸ್ಥೆಯ ಜೊತೆ ಗುರುತಿಸಿಕೊಂಡಿರುವಂತವ್ರು ಇರಬಹುದು, ಹಲವಾರು ವರ್ಷಗಳಿಂದ ಇರಬಹುದು, ಅಥವಾ ಕೆಲವರು ಇದೇ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತವ್ರು ಕೂಡ ಇರಬಹುದು. ನಾನು ಸುಮಾರು ಕಳೆದ 10 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಾಡ್ತಿರುವಂತಹ ಸಂದರ್ಭದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಹೋಗದಂತಹ ಸಂದರ್ಭದಲ್ಲೂ ಕೂಡ ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಹೌದು ನಾವು ಬರಬೇಕು ಅನ್ಸುತ್ತೆ, ಆದರೆ ಕಾರಣಾಂತರಗಳಿಂದ ಬರೋದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಆದರೆ ಈ ಒಂದು ಗುಲ್ಬರ್ಗಾ ಬ್ರಹ್ಮಕುಮಾರಿ ಸೆಂಟ್ರಿಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅವರ ಆಚಾರ ವಿಚಾರಗಳಿದ್ದಾವೆ, ಅವರ ಯಾವೊಂದು ನಂಬಿಕೆಗಳ ಮೇಲೆ ಈ ಒಂದು ಸಂಸ್ಥೆ ಕಟ್ಟಲ್ಪಟ್ಟಿದೆ, ಅದನ್ನ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳಿಕ್ಕೆ ನನಗೆ ಅವಕಾಶವಾಯಿತು. ಸುಮಾರು 7-8 ತಿಂಗಳ ಹಿಂದೆ, ಅಕ್ಟೋಬರ್ ತಿಂಗಳು ಅನ್ಸುತ್ತೆ, ಪ್ರಾಬಬ್ಲಿ ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ತಿಂಗಳು ಅನ್ಸುತ್ತೆ ನಾನು ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು 4-5 ತಿಂಗಳು ನಿರಂತರವಾಗಿ ಸಂಸ್ಥೆ ಜೊತೆ ಒಡನಾಟ ಇಟ್ಟುಕೊಂಡಿದ್ದೆ. ನಂತರದಲ್ಲಿ ಅಗೇನ್ ಕಾರಣಾಂತರಗಳಿಂದ ಲಾಸ್ಟ್ ಒಂದು 2-3 ತಿಂಗಳಿಂದ ಸ್ವಲ್ಪ ಸೆಂಟ್ರಿಗೆ ಬರೋದು ಕಡಿಮೆ ಆಗಿದೆ. ಆ ಸಂದರ್ಭದಲ್ಲಿ ನಾನು ಗಮನಿಸಿದ್ದು ಅಂತಂದ್ರೆ ಈ ಒಂದು ಸಂಸ್ಥೆ ಬೇರೆ ಸಂಸ್ಥೆಗಳಿಗಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಅನ್ನುವಂಥದ್ದು. ಇಲ್ಲಿ ಏನ್ ಹೇಳ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ದೇ ಪ್ರಾಕ್ಟೀಸ್ ವಾಟ್ ದೇ ಟೀಚ್, ವಾಟ್ ದೇ ಪ್ರೀಚ್, ವಾಟ್ ದೇ ಸೇ. ಇಲ್ಲಿ ಹೇಳುವಂತ ಅಕ್ಕಂದ್ರಿರ್ಬೋದು ಅಣ್ಣಂದ್ರಿರ್ಬೋದು ಅವರ ಪ್ರತಿಯೊಂದು ಮಾತುಗಳು ಕೂಡ ಅವರೆಲ್ಲ ಅಳವಡಿಸಿಕೊಂಡು ಅವರ ಧಾರಣೆ ಮಾಡಿಕೊಂಡು ಅದನ್ನು ಅವರ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿ ಮಾಡಿಕೊಂಡು ಬೇರೆಯವರಿಗೆ ಹೇಳ್ತಾರೆ. ಇವಾಗ ಇಲ್ಲಿ ಹೇಳ್ಬೋದು ಸಿಂಪ್ಲಿಸಿಟಿಯಿಂದ ಇರಿ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಸಿಂಪ್ಲಿಸಿಟಿಯಿಂದ ಇರಿ ಅಂತಂದು ನಾವು ನೋಡಿದ್ದೀವಿ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಒಬ್ಬ ಸ್ವಾಮೀಜಿನೇ ನೋಡಿರ್ತೀರಿ, ಸಿಂಪ್ಲಿಸಿಟಿ ಎಲ್ಲ ಸಾಮಾನ್ಯ ಸರಳವಾಗಿರಬೇಕು ಅಂತ ಹೇಳ್ತಾರೆ. ಅವ್ರ ಮೈ ಮೇಲೆ ಕನಿಷ್ಠ 1 ಕೆಜಿ ಬಂಗಾರ ಹಾಕೊಂಡಿರ್ತಾರೆ. ಕೋಪ ತಂದ್ಕೋಬಾರ್ದು, ಯಾವುದೇ ಕಾರಣಕ್ಕಾದರೂ ನೀವು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ಕೆಲವು ಫಂಕ್ಷನ್ಗಳಲ್ಲಿ ಅವ್ರು ಕುತ್ಕೊಂಡು ಚೇರಡೆಗೊಂದು ಒಳ್ಳೆ ಬಟ್ಟೆ ಹಾಕ್ತಾರೆ, ಅದಾಗ್ಲಿಲ್ಲ ಅಂತಂದ್ರೆ ಅಲ್ಲೇ ಕೋಪ ಮಾಡ್ಕೊಂಡಿರ್ತಾರೆ. ಲೋಭ ಮೋಹ ಇನ್ನೊಂದು ಮತ್ತೊಂದು ಎಲ್ಲ ಈ ನರಿಷಡ್ ವರ್ಗಗಳಿದಾವೆ, ಅದನ್ನೆಲ್ಲ ಮೀರಿ ಬೆಳಿಬೇಕು ಅಂತಂದು ಪ್ರವಚನ ಮಾಡ್ತಾರೆ. ಆ ಎಲ್ಲವನ್ನೂ ಅವರು ರೂಢಿಸಿಕೊಂಡಿರ್ತಾರೆ. ಈ ಸಂಸ್ಥೆಯ ವಿಶಿಷ್ಟತೆ ಏನಂದ್ರೆ ಅವರು ಏನ್ ಹೇಳ್ತಾರೆ ಅದನ್ನು ಮಾಡ್ತಾರೆ, ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ನಮ್ಮ ಕಡೆ ಒಂದು ಮಾತಾಡ್ತಾರೆ, ನಾನು ಹೇಳ್ದಂಗೆ ಮಾಡು, ಮಾಡ್ದಂಗೆ ಮಾಡಬೇಡ ಅನ್ನೋದು. ನಾನೇನು ಹೇಳ್ತೀನಿ ಅದನ್ನ ಮಾಡು, ನಾನು ಮಾಡ್ದಂಗೆ ಮಾಡಬೇಡ. ಕೆಲವರು ಫಿಲಾಸಫಿಕಲ್ ಆಗಿ ಹೇಳೋದನ್ನ ನೋಡಿದಿರಿ, ಏ ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡಬೇಕು ಅಂತ. ಅವ್ರು ಮಾಡ್ತಿರೋದು ಕಂಪ್ಲೀಟ್ಲಿ ಡಿಸ್ಆನೆಸ್ಟ್ ವರ್ಕ್ ಇರುತ್ತೆ. ಅಂದ್ರೆ ನಾನು ಹೇಳ್ದಂಗೆ ಮಾಡು, ಮಾಡ್ದಂಗೆ ಮಾಡಬೇಡ. ಆದ್ರೆ ಇಲ್ಲಿ ಅವರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ, ಏನ್ ಮಾಡ್ತಾರೆ ಅಷ್ಟು ಮಾತ್ರ ಹೇಳ್ತಾರೆ. ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ ನಮ್ಮ ಮಂಜುನಾಥ್ ಡಾಕ್ಟರ್ ಅವರು ಹೇಳ್ತಾ ಇದ್ರು, ಇಲ್ಲಿ ಬಂದ್ಮೇಲೆ ತುಂಬಾ ಬದಲಾವಣೆಗಳಾಯ್ತು ಅಂತಂದ. ಅವರ 2 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರಾಗ್ಲಿ ನಾವಾಗ್ಲಿ ಯಾರೇ ಆಗ್ಲಿ ಈ ಸಂಸ್ಥೆಗೆ ಹೆಚ್ಚು ಹೆಚ್ಚು ಗುರುತಿಸಿಕೊಂಡು ಈ ಸಂಸ್ಥೆ ಏನ್ ಹೇಳುತ್ತೆ ಅದನ್ನ ಅಳವಡಿಸಿಕೊಂಡಷ್ಟು ದಿನೇ ದಿನಕ್ಕೂ ನಮ್ಮಲ್ಲಿ ಬದಲಾವಣೆಗಳು ಕಾಣಲಿಕ್ಕೆ ಸಿಗುತ್ತೆ. 2 ವರ್ಷದಲ್ಲಿ ಅವರೇನ್ ಬದಲಾವಣೆ ಅವರಲ್ಲಿ ಕಂಡಿದ್ದಾರೆ, ಪ್ರಾಬಬ್ಲಿ ಇನ್ನೊಂದು 2 ವರ್ಷ ಬಿಟ್ಟು ನೀವು ನಂತರದಲ್ಲಿ ನೋಡಿದಾಗ ಇನ್ನು ತುಂಬಾ ರಿಫಾರ್ಮ್ ಪರ್ಸನ್ ಇರ್ತಾರೆ. ನಾನು ಒಂದು 6-7 ತಿಂಗಳಲ್ಲಿ ನಾನು ವೈಯಕ್ತಿಕವಾಗಿ ನಾನು ನನ್ನಲ್ಲಿ ಗಮನಿಸಿದ್ದಂಥದ್ದು, ಈ ಮೊದಲು ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ನಮ್ಮ ಅಧೀನ ಅಧಿಕಾರಿಗಳಿರ್ಬೋದು, ಮೇಲಧಿಕಾರಿಗಳಿರ್ಬೋದು, ಅವ್ರ ಜೊತೆ ಸಂವಹಿಸಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲದಕ್ಕಿಂತ ಮೊಟ್ಟ ಮೊದಲನೇ ಬರ್ತಿದ್ದು ನಮಗೆ ಸಿಟ್ಟು, ಕೋಪ. ಒಂದು ಫೈಲ್ ಪುಟ್ ಅಪ್ ಮಾಡಲಿಲ್ಲ ಅಂದ್ರೆ ಕೋಪ, ಒಂದು ಇನ್ಫಾರ್ಮೇಶನ್ ಕೊಡಲಿಲ್ಲ ಅಂದ್ರೆ ಕೋಪ, ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಹೆಚ್ಚಲ್ದಿದ್ರೂ ಒಂದು ಹಂತಕ್ಕೆ ಕೋಪ ಮಾಡ್ಕೋತಾ ಇದ್ವಿ. ಮತ್ತೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ, ಸ್ವಲ್ಪ ಪ್ರೈವೇಟ್ ಅಲ್ಲಿ ಸಿಚುವೇಶನ್ ಬೇರೆ ಇದೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಫೈಲ್ ಕ್ಲಿಯರ್ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಕ್ಲಿಯರ್ ಮಾಡದೇ ಇರಬಹುದು ಅನ್ನೋದಕ್ಕೆ ಆಪ್ಷನ್ಸ್ ಹುಡುಕ್ತೀವಿ. ಒಂದು ಯಾವುದೋ ಒಂದು ಮೆಡಿಕಲ್ ರೀಇಂಬರ್ಸ್ಮೆಂಟ್ ಬಿಲ್ ಬಂದಿರುತ್ತೆ, 70,000 ಅರ್ಜಿ ಬಂದಿದ್ರೆ 70,000 ರೂಪಾಯಿಗೆ ಅದನ್ನ ಯಾವ ರೀತಿ 40,000 ಮಾಡಬೇಕು, 30,000 ಮಾಡಬೇಕು, ಈ ನಮ್ಮ ಸಿಬ್ಬಂದಿಗಳಿಂದ ಹಿಡಿದು ಪ್ರತಿಯೊಬ್ಬರು ಯಾವ ರೀತಿ ಇದನ್ನ ಅಡ್ಡಿ ಹಾಕೋದು, ಕೊಕ್ಕೆ ಹಾಕೋದು ಅಂತಾರೆ ನಮ್ಮ ಸಾಧಾರಣ ಭಾಷೆಯಲ್ಲಿ. ಆದ್ರೆ ಇಲ್ಲಿ ಈ ಸಂಸ್ಥೆಯ ಜೊತೆ ನಾನು ಗುರುತಿಸಿಕೊಂಡ ಮೇಲೆ, ಈ ಸಂಸ್ಥೆಯಲ್ಲಿ ತಿಳ್ಕೊಂಡಿದ್ದು ಅಳವಡಿಸಿಕೊಂಡ ನಂತರ ನನ್ನಲ್ಲಿ ಬಂದಿರುವಂತಹ ಪ್ರಮುಖ ಬದಲಾವಣೆ ಅಂತ ನಾನು ಹೇಳೋದಾದ್ರೆ ಪರಿಹಾರದ ಕಡೆಗೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳುವಂಥದ್ದು. ಯಾವುದೇ ಒಂದು ಇಶ್ಯೂ ಇರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ಅದನ್ನ ಪರಿಹಾರ ಮಾಡಿಕೊಳ್ಳೋದು ಯಾವ ರೀತಿ, ಈಗ ನನಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಆದರೆ ದ್ವೇಷಿಸಲಿಕ್ಕೆ 16 ಕಾರಣಗಳು ಸಿಗುತ್ತೆ. ಅದೇ ರೀತಿ ನನ್ನ ಉದ್ದೇಶ ಪ್ರೀತಿಸಬೇಕು ಅನ್ನುವಂಥದ್ದಾದ್ರೆ ಒಂದು ಕಾರಣ ಸಾಕು. ಅದನ್ನ ನಾನು ಒಂದು ಪ್ರಮುಖ ಬದಲಾವಣೆ ನನ್ನಲ್ಲಿ ಕಂಡುಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು. ಎರಡನೇದು, ವಿಜಯಕರು ನನ್ನ ಈ ಮಾತಿಗೆ ಒಪ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಒಂದು ಜ್ಞಾನ ತಿಳ್ಕೊಂಡ ಮೇಲೆ ನನಗಷ್ಟೇ ನಾನು ಸೀಮಿತ ಮಾಡಿಕೊಳ್ಳದೆ ನನ್ನ ಹಲವಾರು ಕುಟುಂಬ ವರ್ಗದವರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ, ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಹಲವಾರು ಅಧಿಕಾರಿ ಸಿಬ್ಬಂದಿಗಳಿಗೆ ಈ ಒಂದು ಜ್ಞಾನವನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಕ್ಲಿಯರ್ ಇದೆ, ಇದರಿಂದ ಉಪಯೋಗ ಇದೆ ಅಂತ. ಸೊ ನಾನು ಜ್ಞಾನ ತಿಳ್ಕೊಂಡ್ಮೇಲೆ ಮತ್ತು 4-5 ಜನಕ್ಕೆ ತಿಳಿಸೋದ್ರಿಂದ ಆ ಜ್ಞಾನದ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಈ ನಮ್ಮ ಸೊಸೈಟಿಯಲ್ಲಿ ಕೆಲವು ಪದಗಳಿಗೆ ಬಹಳ ಒಂದು ಮಿತ್ ಅಸೋಸಿಯೇಟೆಡ್ ಇದೆ. ಮೆಡಿಟೇಷನ್, ಮೆಡಿಟೇಷನ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಇವಾಗ ಇಲ್ಲಿರೋರಿಗೆ ಗೊತ್ತಿರಬಹುದು. ಹೊರಗಡೆ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಲ್ಲಿ ಇಲ್ಲಿ ಹೇಳಿ, ಸ್ವಲ್ಪ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ. ದೇ ವುಡ್ ಸ್ಟಾರ್ಟ್ ಲುಕಿಂಗ್ ಎಟ್ ಯು ಲೈಕ್ ಅ ಯುನೋ ಸಮ್ ಏಲಿಯನ್. ಮೆಡಿಟೇಷನ್ ಯಾಕೆ ಮಾಡ್ತಾ ಇದೀಯ, ಎಂಥದ್ದೇನು ಬಂದು ನಿನಗೆ ಮೆಡಿಟೇಷನ್ ಮಾಡುವಂಥದ್ದು ಅಂತಾರೋ ಇಲ್ಲ ಅಂತಾರಲ್ಲ. ಸೊ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಥವಾ ರಾಜಯೋಗ ಅಥವಾ ಯಾವುದೇ ಒಂದು ಸ್ಟ್ರೀಮ್ ಆಫ್ ಮೆಡಿಟೇಷನ್ ಇರ್ಬೋದು, ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ವಿಚಿತ್ರ ರೀತಿಯಲ್ಲಿ ನೋಡುವಂತ ಒಂದು ಅನುಭವವನ್ನು ನಾನು ನೋಡಿದ್ದೀನಿ. ಏ ಚೆನ್ನಾಗಿದ್ದಲ್ಲ, ನಿನಗೇನಾಯ್ತು ಮೆಡಿಟೇಷನ್ ಯಾಕೆ ಈ ರೀತಿ, ಆಸ್ ಇಫ್ ಏನೋ ಒಂದು ಹೊಸದಾಗಿ ದುರಭ್ಯಾಸ ಕಲ್ತ್ಕೊಂಡಿದ್ದೀವೇನೋ ಅನ್ನೋ ಟೈಪ್ ನೋಡುವಂಥದ್ದು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಇದ್ರ ಲಾಭ ಪಡ್ಕೊಂಡವ್ರಿಗೆ ಮಾತ್ರ ಅದ್ರ ಲಾಭ ಏನು ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಅತಿ ಮುಖ್ಯವಾಗಿ ನಮ್ಮಲ್ಲಿರುವಂತಹ ವೀಕ್ನೆಸ್ಸಸ್ ಏನಿದೆ ಆ ವೀಕ್ನೆಸ್ಸಸ್ ಮೇಲೆ ಕಂಟ್ರೋಲ್ ಪಡ್ಕೊಳ್ಲಿಕ್ಕೆ ಇದೊಂದು ಸಾಧನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ನೆಸ್ ಅಂದ್ರೆ ಏನೋ ಒಂದು ದೊಡ್ಡ ಚಟನೋ ಅಭ್ಯಾಸನೋ ಅಂತಲ್ಲ, ಸಣ್ಣ ಸಣ್ಣ ವೀಕ್ನೆಸ್ಸಸ್ ಇರ್ಬೋದು. ಈಗಿನ ದಿನಗಳಲ್ಲಿ ನಾವು ನೋಡ್ತೀವಿ ಮಕ್ಕಳಿಗೆ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸುವಂತದ್ದು ಇಲ್ದಿರುವಂತಹ ಕುಟುಂಬಗಳನ್ನ ನಾವು ನೋಡಿದ್ದೀವಿ. ಕುಟುಂಬದಲ್ಲಿರುವಂತಹ ಸಹ ಸದಸ್ಯರೇನಿದ್ದಾರೆ ಅವ್ರ ಬಗ್ಗೆ ಗೌರವಪೂರ್ವಕವಾಗಿ ನಡ್ಕೊಂಡ ಇರುವಂತದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಈ ಒಂದು ದೈವಿ ಕುಟುಂಬದಲ್ಲಿ ನಾನು ನೋಡಿರುವಂತದ್ದು ಯಾವುದೇ ಸಂದರ್ಭದಲ್ಲಿ ಯಾರೇ ಹೋದ್ರೂ ಒಬ್ಬ ವಿಐಪಿಗೆ ಯಾವ ರೀತಿ ಗೌರವ ಆಧಾರಗಳು ಸಿಗುತ್ತೆ, ಮನ್ನಣೆ ಸಿಗುತ್ತೆ, ಪ್ರೀತಿ ವಿಶ್ವಾಸ ಸಿಗುತ್ತೆ. ಒಬ್ಬ ಅನಾಥ ಅನಾಗರಿಕ ವ್ಯಕ್ತಿ ಬಂದರೂ ಅದೇ ಒಂದು ಪ್ರೀತಿ ವಿಶ್ವಾಸ ಇಲ್ಲಿ ವ್ಯಕ್ತಪಡಿಸ್ತಿರುವಂತದ್ದನ್ನ ನಾನು ಇಲ್ಲಿರುವಂತಹ ಸಹೋದರ ಸಹೋದರಿಯರೆಲ್ಲ ನೋಡಿದ್ದೀನಿ. ಕೆಲವು ಸಂದರ್ಭಗಳಲ್ಲಿ ಆ ಕಡೆ ಕಡೆ ಹೋಗಿ ಲೇಟ್ ಆದಂತಹ ಸಂದರ್ಭದಲ್ಲಿ 9:30 ರಾತ್ರಿ ಸಮಯದಲ್ಲಿ ಹೋದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ನಿರಾಶೆ ಅಥವಾ ಯಾವುದೇ ಒಂದು ಡಿಸಪಾಯಿಂಟ್ಮೆಂಟ್ ಇಲ್ದೇನೆ ಈಗ ತಾನೇ ಬೆಳಗ್ಗೆ 6-7 ಕ್ಲಾಸ್ಗಳಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇಂದ ಅಕ್ಕಂದ್ರು ನಮಗೆ ಜ್ಞಾನ ಹೇಳ್ತಿದ್ರು, ಆ ಜ್ಞಾನವನ್ನ ಹೇಳುವಂತದ್ದು ನಾವು ನೋಡಿದ್ದೀವಿ. ಮತ್ತೆ ಸುಮಾರು ಜನಕ್ಕೆ ಈ ಬ್ರಹ್ಮಕುಮಾರಿ ಸಂಸ್ಥೆ ಬಗ್ಗೆ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇದೆ. ಆದ್ರೆ ನಾನು ಇಲ್ಲಿ ಬಂದ ಮೇಲೆ ನಾನು ವೈಯಕ್ತಿಕವಾಗಿ ನೋಡಿ ಗಮನಿಸಿದ್ದು, ನಾವು ನೀವು ಯಾವ ರೀತಿ ಕುಟುಂಬದಿಂದ ಬಂದಿದ್ದೀವಿ ಆ ಎಲ್ಲಾ ಕುಟುಂಬಗಳಿಗಿಂತ ತುಂಬಾ ಉತ್ತಮ ಕುಟುಂಬದಿಂದ ಇಲ್ಲಿ ಪ್ರತಿಯೊಬ್ಬ ಅಕ್ಕಂದ್ರು ಅಣ್ಣಂದ್ರು ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ವೈಯಕ್ತಿಕವಾಗಿ ಮಿಸ್ಕನ್ಸೆಪ್ಷನ್ ಇತ್ತು, ಏನಾದರೂ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಏನೋ ಅದಕ್ಕೆ ಬಂದಿರಬೇಕು ಅಥವಾ ಏನೋ ಬಡತನದಿಂದ ಬಂದಿರಬೇಕೇನೋ ಅಥವಾ ಅವರ ಬೇಸಿಕ್ ನೆಸೆಸಿಟೀಸ್ ಫುಲ್ಫಿಲ್ ಮಾಡ್ಕೊಳಕ್ಕೆ ಏನಾದ್ರು ಕಷ್ಟ ಆಗಿ ಏನಾದರೂ ಬಂದಿದ್ದಾರೇನೋ, ಈ ರೀತಿ ಮಿಸ್ಕನ್ಸೆಪ್ಷನ್ ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಬಂದ ಮೇಲೆ ನನಗೆ ತಿಳಿತು ಈ ವಿಜಯಕ್ಕ ಏನಿದ್ದಾರೆ ಅವ್ರಿಗೆ 40 ಕೆಳಗೆ ನಾವು ನೀವೆಲ್ಲ ಇವಾಗ ಏನು ವಿದ್ಯಾಭ್ಯಾಸ ಮಾಡಿದೀವಿ ಅದನ್ನ 40 ಕೆಳಗೆ ಮಾಡಿದ್ದಾರೆ. ಇಲ್ಲಿರುವಂತಹ ಎಷ್ಟೋ ಜನ ಅಕ್ಕಂದ್ರು ಅಣ್ಣಂದ್ರು ಕುಟುಂಬ ವರ್ಗದವರ ಒಂದು ಹಿನ್ನೆಲೆ ನೋಡಿದರೆ ನಮ್ಮ ನಿಮ್ಮೆಲ್ಲರ ಕುಟುಂಬ ವರ್ಗದ ಹಿನ್ನೆಲೆಗಿಂತ ಉತ್ತಮವಾಗಿರುವಂತದ್ದಿದೆ. ಇಲ್ಲಿ ಯಾರು ಪರಿಸ್ಥಿತಿಗೆ ಸಿಲುಕಿ ಬಂದಿರುವಂತವರಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರು ಇದನ್ನ ಆಯ್ಕೆ ಮಾಡಿಕೊಂಡು ಬಂದಿರುವಂತವ್ರು. ಈ ಒಂದು ಜೀವನವನ್ನ ನಾವು ಬದುಕಬೇಕು, ಒಂದು ದೈವಿ ಕುಟುಂಬದ ಸದಸ್ಯರಾಗಿ ಈ ಒಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಹ ಸದಸ್ಯರಾಗಿ ನಮ್ಮಿಂದ ಈ ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಯಾವ ರೀತಿ ನೀವೆಲ್ಲ ಬೈ ಚಾಯ್ಸ್ ಯು ಹ್ಯಾವ್ ಬಿಕಮ್ ಡಾಕ್ಟರ್ಸ್, ಬೈ ಚಾಯ್ಸ್ ಸಂಬಡಿ ಹ್ಯಾಸ್ ಬಿಕಮ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಬೈ ಚಾಯ್ಸ್ ಐ ಹ್ಯಾವ್ ಬಿಕಮ್ ಎ ಪೊಲೀಸ್ ಆಫೀಸರ್. ಜಸ್ಟ್ ಸಿಮಿಲರ್ ಟು ದಟ್ ಎವ್ರಿ ಇಂಡಿವಿಜುವಲ್ ಅಸೋಸಿಯೇಟೆಡ್ ವಿತ್ ದಿಸ್ ಆರ್ಗನೈಸೇಷನ್ ಹ್ಯಾವ್ ಕಮ್ ಹಿಯರ್ ಬೈ ಚಾಯ್ಸ್, ನಾಟ್ ಬೈ ಎನಿ ಸರ್ಕಮ್ಸ್ಟಾನ್ಷಿಯಲ್ ಪ್ರೆಷರ್ ಆರ್ ಬಿಕಾಸ್ ಆಫ್ ಸಮ್ ಅನ್ನೋನ್ ರೀಸನ್ಸ್. ಇಲ್ಲಿ ರೀಜನಲ್ ಹೆಡ್ ಅಥವಾ ದೊಡ್ಡ ಸೆಂಟ್ರಲ್ ಇರುವಂತಹ ಅಕ್ಕಂದ್ರು ಅಣ್ಣಂದ್ರು ಅವ್ರ ಜ್ಞಾನ ಜಾಸ್ತಿ, ಅವ್ರ ತಿಳುವಳಿಕೆ ಜಾಸ್ತಿ ಖಂಡಿತ ಇಲ್ಲ. ನಾನು ಪ್ರಾರಂಭದಲ್ಲಿ ಒಂದೆರಡು ದಿನ ಮಾತ್ರ ವಿಜಯಕ್ಕ ಅವರು ನನಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ನಂತರದಲ್ಲಿ ಅವರು ಮೌಂಟ್ ಅಬ್ಬುಗೆಲ್ಲ ಹೋಗ್ಬೇಕಾಗಿ ಬಂತು. ಆಗ ಆಳಂತಲ್ಲಿರುವಂತಹ ಒಬ್ರು ಶಿಲ್ಪಾ ಬೆಹನ್ ಅಂತ ಒಬ್ರನ್ನ ನೇಮಿಸಿ ಹೋದ್ರು. ಎಸ್ ಪಿ ಸಾಹೇಬರು ಸ್ವಲ್ಪ ರೆಗ್ಯುಲರ್ ಬರ್ತಾರೆ ಅಂತಂದು ನೇಮಿಸಿ ಹೋದ್ರು. ಆಗ ನನಗೆ ಎಲ್ಲ ಒಂದ್ ಕಡೆ ಹೆಸಿಟೇಷನ್, ಏ ನಾನು ಎಸ್ ಪಿ ಇದ್ದೀನಿ, ಇವ್ರ್ಯಾರೋ ಒಂದ್ ಸಣ್ಣ ಸೆಂಟರ್ ಇರೋರಿಗೆ ನೇಮಿಸಿ ಹೋದ್ರಲ್ಲ, ಇವ್ರಿಗೆ ನನಗೆ ತಿಳುವಳಿಕೆ ನೀಡ್ಲಿಕ್ಕೆ ಆಗತ್ತಾ? ಅವ್ರ ಹತ್ರ ಒಂದೆರಡು ದಿನ ನಾನು ಇಂಟ್ರಾಕ್ಟ್ ಮಾಡಿದಾಗ ಅನ್ನಿಸ್ತು ಎಂತ ತಪ್ಪು ಕಲ್ಪನೆ ನನ್ನಲ್ಲಿದೆ, ಇಲ್ಲಿರೋ ಪ್ರತಿಯೊಬ್ಬ ಅಕ್ಕಂದ್ರು ಅಣ್ಣಂದ್ರು ಸಾಮಾನ್ಯ ಹೊರ ಲೌಕಿಕ ಜಗತ್ನಲ್ಲಿರುವಂತಹ ಯಾವುದೇ ವ್ಯಕ್ತಿಯನ್ನ ತಮ್ಮ ಜ್ಞಾನದಿಂದ ಗೆಲ್ಲಬಲ್ಲರು, ತಾವು ತಿಳ್ಕೊಂಡಿರೋದನ್ನ ತಿಳಿಸಬಲ್ಲರು ಮತ್ತೆ ಕನ್ವಿನ್ಸ್ ಮಾಡಬಲ್ಲರು ಅನ್ನುವಂಥದ್ದು ನನಗೆ ಗೊತ್ತಾಯ್ತು. ಈ ಸುಮಾರು ಜನ ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕ ಎಲ್ಲೋ ಒಂದು ಸಣ್ಣ ಸೆಂಟರ್ ಇರುತ್ತೆ, ಒಂದೇ ರೂಮ್ ಸೆಂಟರ್ ಇರುತ್ತೆ ಅಥವಾ ಎರಡೇ ರೂಮ್ ಸೆಂಟರ್ ಇರುತ್ತೆ, ಅಲ್ಲಿ ಒಬ್ಬರು ಇಬ್ಬರು ಅಕ್ಕಂದ್ರು ಅವ್ರು ನೋಡಿದ್ರೆ ಅವರಲ್ಲಿರೋ ಜ್ಞಾನದ ಮಟ್ಟವನ್ನು ಯಾವತ್ತೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರಲ್ಲ, ಅದು ಈ ವಿಚಾರದಲ್ಲಿ ಖಂಡಿತ ನಿಜ ಅಂತ ನಾನಾದರೂ ಭಾವಿಸ್ತೀನಿ. ಪ್ರತಿಯೊಬ್ಬ ಅಕ್ಕಂದ್ರು ಅಣ್ಣಂದ್ರು ಈ ಸಂಸ್ಥೆ ಜೊತೆ ಗುರುತಿಸಿಕೊಂಡಿರುವಂತವರು, ತಮ್ಮನ್ನ ತಾವು ಸಂಪೂರ್ಣವಾಗಿ ಈ ಒಂದು ರಾಜಯೋಗದಲ್ಲಿ ಈ ಒಂದು ಮಾರ್ಗದಲ್ಲಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಮತ್ತೆ ಅವರಿಂದ ಏನು ಸೇವೆಯನ್ನ ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಿರಂತರವಾಗಿ ಒಂದು ಯಜ್ಞದ ರೀತಿಯಲ್ಲಿ ನೀಡ್ತಾ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮಲ್ಲೇ ಒಬ್ರು ಸಿಬ್ಬಂದಿ ಇದ್ರು, ಅವ್ರಿಗೆ ಕಾರಣಾಂತರಗಳಿಂದ ಒಂದು ಇಲಾಖಾ ಶಿಸ್ತಿನ ಕ್ರಮ ಆಗಿತ್ತು. ಸುಮಾರು 4-5 ವರ್ಷದಿಂದ ಅವರದೇನು ಸಮಸ್ಯೆ ಇದೆ, ಅವ್ರದ್ದೇನು ಗ್ರೀವೆನ್ಸ್ ಇದೆ, ಅವ್ರಿಗೆ ಎಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿದೆ. ಆ ವಿಚಾರ ಇಟ್ಕೊಂಡು ರಿಪೀಟೆಡ್ ಆಗಿ ಬಂದಂತ ಪ್ರತಿ ಎಸ್ ಪಿ ಹತ್ರ ಪ್ರತಿ ಮೇಲಾಧಿಕಾರಿ ಹತ್ರ ಈ ರೀತಿ ಇದೆ, ದಿಸ್ ಇಸ್ ಮೈ ಕೇಸ್, ಪ್ಲೀಸ್ ಹ್ಯಾವ್ ಎ ಡೀಪರ್ ಲುಕ್ ಇನ್ ಟು ಇಟ್ ಅಂತಂದು ರಿಕ್ವೆಸ್ಟ್ ಮಾಡ್ತಾ 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 ಬಂದೇ ಇದ್ರು, ಮಾಡ್ತಾನೆ ಇದ್ರು. ಸೊ ನಾನು ಪ್ರಾರಂಭದಲ್ಲಿ ಇಲ್ಲಿ ಎಸ್ ಪಿ ಆಗಿ ಲಾಸ್ಟ್ ಮೇಲ್ ಬಂದಂತ ಸಂದರ್ಭದಲ್ಲಿ ನನ್ನ ಎದುರಿಗೂ ಒಂದ್ 2-3 ಸರಿ ಫೈಲ್ ಬಂದಿತ್ತು. ಅದರಲ್ಲಿ ಒಂದು, ನನಗಿಂತ ಮೇಲಧಿಕಾರಿಗಳೇನು ಆದೇಶ ಮಾಡಿದರೆ ಆ ಆದೇಶ ಇಂಟರ್ಪ್ರಿಟ್ ಮಾಡುವಂತ ಕೆಲಸ ಇದೆ. ಅಂದ್ರೆ ಒಂದು ಸಮ್ ಆರ್ಡರ್ ಇಸ್ ಮೇಡ್ ಬೈ ಮೈ ಸೀನಿಯರ್ ಆಫೀಸರ್ ರಿಗಾರ್ಡಿಂಗ್ ದಿ ಇಶ್ಯೂ, ಸೊ ಐ ಹ್ಯಾವ್ ಟು ಇಂಟರ್ಪ್ರಿಟ್ ಇಟ್. ಸೊ ಇಫ್ ಐ ಇಂಟರ್ಪ್ರಿಟ್ ಇಟ್ ಟು ದಿ ಅಡ್ವಾಂಟೇಜ್ ಆಫ್ ದಿ ಸ್ಟಾಫ್, ಸೊ ಇಟ್ ಈಸ್ ಲೈಕ್ ಯು ನೋ ಟೇಕಿಂಗ್ ಎ ಅಡ್ವರ್ಸ್ ವ್ಯೂ ಆನ್ ದಿ ಆರ್ಡರ್ ಮೇಡ್ ಬೈ ದಿ ಸೀನಿಯರ್ ಆಫೀಸರ್, ಅಂಡ್ ನಮ್ಮ ಮೇಲಧಿಕಾರಿ ಮಾಡಿರೋ ಆದೇಶ ಏನಿದೆ ಆದೇಶಕ್ಕೆ ವಿರುದ್ಧವಾಗಿ ನಾನು ಅದನ್ನ ಆದೇಶ ಮಾಡಬೇಕಾಗತ್ತೆ. ಸೊ ನಾನು ಗಮನಿಸಿದ್ದು, ನಾನು ಹಿಂದೆ ಇದ್ದಂತ ಅಧಿಕಾರಿಗಳ ಹತ್ರ ನಾನು ಚರ್ಚೆ ಮಾಡಿದೆ, ಅವ್ರು ಹೇಳಿದ್ರು ಏ ಯಾಕೆ ಅದನ್ನೆಲ್ಲ ಅಷ್ಟು ಡೀಪಾಗಿ ನೋಡ್ಬಿಟ್ಟು ನೀನು ಈ ತರ ಇಂಟರ್ಪ್ರಿಟ್ ಮಾಡಿದ್ರೆ ಹಿಂದೆ ನಮ್ಮ ಮೇಲಧಿಕಾರಿ ಅಂದ್ರೆ ಐಜಿ ಇರ್ತಾರೆ, ಐಜಿ ಅವ್ರು ಮಾಡಿದ ಆದೇಶಕ್ಕೆ ಉಲ್ಟಾ ಮಾಡ್ದಂಗಾಗತ್ತೆ, ಅಷ್ಟೊಂದು ಆಕ್ರೆಸ್ ತೊಗೊಂತೀಯ, ಅವನಿಗೇನಾದ್ರೂ ಬೇಕಿದ್ರೆ ಕೋರ್ಟಲ್ಲಿ ರಿಲೀಫ್ ತಗೊಂಡ್ಲಿ, ಕೆಐಟಿ ಅಂತಿರುತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ, ಅಲ್ಲಾಗ್ಲಿ ಇಲ್ಲ ಕೋರ್ಟಲ್ಲಿ ರಿಲೀಫ್ ತಗೊಂಡು ಏನು ಆದೇಶ ತಗೊಂಡ್ಬರ್ತಾನೆ ಆ ಪ್ರಕಾರ ಮಾಡಿದ್ರೆ ಆಯ್ತು, ನೀನು ಆಕ್ರೆಸ್ ತೊಗೊಂತೀಯ. ಸೊ ನಾನು ಈ ಒಂದು ಸಂಸ್ಥೆಯ ಮತ್ತು ಇಲ್ಲಿಯ ಜ್ಞಾನವನ್ನು ತಿಳ್ಕೊಂಡಾಗ ನನಗೆ ರಿಯಲೈಸ್ ಆಗಿದ್ದು, ಆ ವ್ಯಕ್ತಿ ತುಂಬಾ ಜೆನ್ಯೂನ್ ಇದ್ರೆ, ಯಾರೇ ಇರಬಹುದು ಆ ವ್ಯಕ್ತಿ ಅಂತಲ್ಲ, ಬೇರೆ ಸಮಾಜದಲ್ಲಿ ಯಾರೇ ಜೆನ್ಯೂನ್ ವ್ಯಕ್ತಿ ಇದ್ರೆ, ಸೊ ವಿ ಹ್ಯಾವ್ ಟು ಲಿಸನ್ ಟು ದೆಮ್ ಕೇರ್ಫುಲಿ, ಲಿಸನ್ ಟು ದಿಯರ್ ಗ್ರಿವೆನ್ಸ್. ಇಫ್ ವಿ ಕ್ಯಾನ್ ಡೂ ಸಮಥಿಂಗ್ ವಿ ಶುಡ್ ಗೋ ಔಟ್ ಆಫ್ ದಿ ಹ್ಯಾಂಡ್, ವಿ ಶುಡ್ ಗೋ ಔಟ್ ಆಫ್ ದಿ ವೇ ಟು ಗೆಟ್ ಇಟ್ ಡನ್, ದಟ್ ಈಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್. ಆ ಕೇಸಲ್ಲಿ ನಿರಂತರವಾಗಿ ನಮ್ಮ ಅಧೀನ ಸಿಬ್ಬಂದಿಗಳೇ, ಕೇಸ್ ವರ್ಕರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇರ್ಬೋದು, ಜಿಎಚ್ಎ ಇರ್ಬೋದು, ಅವ್ರುಗಳೇ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಆ ಕೇಸ್ ಫೈಲ್ ತರಿಸಿದರೆ ಸರ್ ಇದು ಆ ಕ್ಲಾಸ್ ಅಲ್ಲಿ ಬರಲ್ಲ, ಈ ಅಬ್ಜ ಇದಾಗತ್ತೆ, ಈ ತಪ್ಪು ಆಗುತ್ತೆ, ಈ ಡಿಪಾರ್ಟ್ಮೆಂಟಲ್ ರೂಲ್ಸ್ ಅಲ್ಲಿ ಬರಲ್ಲ ಅಂದ್ರೆ ಅವನಿಗೇನ್ ರಿಲೀಫ್ ಬೇಕೋ ಆ ರಿಲೀಫ್ ಯಾವ ರೀತಿ ಕೊಡಬಾರದು ಅನ್ನೋದ್ರ ಬಗ್ಗೆನೇ ಹೇಳ್ತಾ ಹೋದ್ರೆ ಹೊರತು ಯಾರೊಬ್ರು ಯಾವ ರೀತಿ ಈ ಒಂದು ಡಿಸ್ಕ್ರಿಪ್ಷನ್ ನೀವು ಯೂಸ್ ಮಾಡಿದ್ರೆ, ಈ ಒಂದು ರೂಲ್ ಕೋಟ್ ಮಾಡಿದ್ರೆ, ಇನ್ವೋಕ್ ಮಾಡಿದ್ರೆ ಖಂಡಿತ ಅವನಿಗೆ ಪರಿಹಾರ ಸಿಗಬಹುದು ಅಂತ ಯಾರು ಹೇಳೋರು ಇಲ್ಲ. ಸೊ ನಾನು ವೈಯಕ್ತಿಕವಾಗಿ ಅದನ್ನೇನಾದ್ರೂ ಒಂದು ಮಾಡಲೇಬೇಕು ಅಂತಂದು ಕೂತ್ಕೊಂಡು ಸುಮಾರು ಒಂದು 2-3 ದಿನ ಪ್ರತಿದಿನ 2-3 ಗಂಟೆ ಡಿಸ್ಕಷನ್ ಮಾಡಿ, ಆರ್ಡರ್ಸ್ ತರಿಸಿ, ರೆಫರೆನ್ಸ್ ನೋಡಿ, ವೈಯಕ್ತಿಕವಾಗಿ ಹೇಳಿದ್ದಲ್ಲದೆ ನಾನು ವೆರಿಫೈ ಮಾಡಿ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಪರಿಹಾರ ನೀಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನಗೆ ಕಂಡುಬಂತು. ಇಷ್ಟು ಆ ಕೆಲಸ ಮಾಡಲಿಲ್ಲ ಅಂದ್ರೆ ನನಗೇನು ಕೆಲಸಕ್ಕೆ ತೊಂದರೆ ಮಾಡಂಗಿಲ್ಲ, ನನಗೇನು ಬರೋ ಸಂಬಳ ಕಮ್ಮಿ ಆಗಂಗಿಲ್ಲ, ಬಟ್ ಮಾಡಿದ್ರೆ ಅವನಿಗೇನು ಲಾಭ ಆಗುತ್ತೆ, ಅವನಿಗೇನು ನಾವು ನಮ್ಮ ಅಧಿಕಾರ ಉಪಯೋಗಿಸಿಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಹುದು, ಅದರ ಬಗ್ಗೆ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಫೈನಲಿ ಒಂದು ಡಿಸಿಷನ್ ಮಾಡಿದ್ವಿ. ಅದರಿಂದ ಅವನು ಸೇವೆಯಲ್ಲಿ ಮಾಡಿದಂತ ಸುಮಾರು 20 ವರ್ಷ ಸರ್ವಿಸ್ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಆದಂತ ಆದೇಶ ಮಾರ್ಪಾಡಾಗಿ ಅವನು ಮಾಡಿದಂತ 20 ವರ್ಷ ಸರ್ವಿಸ್ ಅನ್ನ ಕನ್ಸಿಡರ್ ಮಾಡುವಂತ ಒಂದು ನಿರ್ಧಾರ ನಾನು ಕೈಗೊಳ್ಬೇಕಾಯ್ತು. ಅವನಿಗೆ ಸುಮಾರು 4-5 ಲಕ್ಷಕ್ಕೂ ಹೆಚ್ಚು ಫೈನಾನ್ಷಿಯಲ್ ಲಾಸಸ್ ಆಗಿತ್ತು. ಅದೇನೋ ಒಂದು ಸಸ್ಪೆಂಡ್ ಆಗಿದ್ದ, ಡಿಸ್ಮಿಸ್ ಆಗಿದ್ದ, ಮತ್ತೆ ಅದು ರೆಗ್ಯುಲರೈಸ್ ಆಯಿತು, ಏನೇನೋ ಆಗಿತ್ತು. ಸುಮಾರು 4-5 ಲಕ್ಷಕ್ಕಿಂತ ಹೆಚ್ಚು ಫೈನಾನ್ಷಿಯಲ್ ಬೆನಿಫಿಟ್ಸ್ ಅವನಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ 20 ವರ್ಷ ಸರ್ವಿಸ್ ಅವನಿಗೆ ಸಿಕ್ಕಿದ್ರಿಂದ ಅವನಿಗೇನು ರ್ಯಾಂಕ್ ಇದ್ದ, ಆ ರ್ಯಾಂಕ್ ಗಿಂತ ಒಂದು ರ್ಯಾಂಕ್ ಹೆಚ್ಚಿಗೆ ಅವನು ಪ್ರಮೋಷನ್ ಆಗಲಿಕ್ಕೆ ಅವಕಾಶವಾಯಿತು. SDA ಇದ್ರೆ FDA ಆಗುವಂಥದ್ದು, FDA ಇದ್ರೆ ಸೂಪರಿಂಟೆಂಡೆಂಟ್ ಆಗುವಂಥದ್ದು. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 20 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ಸಿಬ್ಬಂದಿ, ನಿನ್ನೆ ಮೊನ್ನೆ ಬಂದಿರುವಂತಹ ಒಬ್ಬ ಸಿಬ್ಬಂದಿಗಿಂತ ಜೂನಿಯರ್ ಆಗಿ ಕೆಲಸ ಮಾಡಬೇಕಾದ್ರೆ ಅವನು ಮಾನಸಿಕವಾಗಿ ಎಷ್ಟು ಫ್ರಸ್ಟ್ರೇಷನ್ ಇಂದ ಕೆಲಸ ಮಾಡಬೇಕಾಗತ್ತೆ. ಸೊ ಅಂತ ಒಂದು ಕೇಸ್ ಅನ್ನ ನಾನು ಸಾಲ್ವ್ ಮಾಡಲಿಕ್ಕೆ ವಿತ್ ಕಮಿಟ್ಮೆಂಟ್ ಸಾಧ್ಯ ಆಯ್ತು. ಯಾಕೆಂತಂದ್ರೆ ಅಷ್ಟು ನನಗೆ ಸಮಯ ನಿಯೋಜನೆ ಮಾಡುವಷ್ಟು ಪೇಷನ್ಸ್ ಈ ಒಂದು ಸಂಸ್ಥೆಯಿಂದ ನನಗೆ ಸಿಕ್ತು. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವುದೇ ಒಂದು ಹೇರೋ ಅಂತ ಕೆಲಸ ಆಗಲ್ಲ. ಏನು ಸರಿಯಾದ ಮಾರ್ಗ ಇದೆ, ಸರಿಯಾದ ಜ್ಞಾನ ಮಾರ್ಗ ಏನಿದೆ ಅದನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಆಗುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವಸ್ಥಾನದ ಹತ್ರನೂ ಈ ಆಮೆಯನ್ನ ಇಟ್ಟಿರ್ತಾರೆ. ಸೊ ನಾವೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬರ್ತೀವಿ, ಮನೆ ಬಾಗಿಲಿಗೆ ಇಟ್ಟಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಟಾರ್ಟೈಸ್ ಕಚ್ಚುವ ಮನೆಗಳಲ್ಲೂ ಕೂಡ ವಾಸ್ತು ಆಮೆ ಇದ್ರೆ ಒಳ್ಳೇದು ಅಂತಂದೊಂದು, ಕೆಲವರು ನಿಜವಾದ ಆಮೆನ ಒಂದು ಸಣ್ಣ ಸಾಕ್ತಾರೆ, ಕೆಲವರು ತೊಂಬಂದು ತೊಟ್ಟಿಲ್ ಬಿಡ್ತಾರೆ, ಕೆಲವರು ಈ ಗ್ಲಾಸ್ ಇಂದು, ಸ್ಟೀಲ್ ಇಂದು, ಮೆಟಲ್ದು ಅನುಕೂಲ ಇದ್ದಂತವ್ರು ಬೆಳ್ಳಿದು ಬಂಗಾರದ್ದು ಆಮೆಗಳು ತೊಗೊಂಬಿಟ್ಟು ಒಂದು ನೀರಲ್ಲಿ ಹಾಕಿಡುವಂತದ್ದು ನಾವು ನೋಡಿದೀವಿ. ಸೊ ಎಲ್ಲರೂ ವಾಸ್ತು ಇನ್ನೊಂದು ಮತ್ತೊಂದು ಫಾಲೋ ಮಾಡ್ತೀವಿ, ಯಾಕೆ ಅನ್ನೋದ್ರ ಬಗ್ಗೆ ಯಾರೂ ವಿಚಾರ ಮಾಡಲ್ಲ. ಸೊ ನನಗೆ ಇಲ್ಲಿ ಬಂದ್ಮೇಲೆ ಆ ಒಂದು ವಿಷಯದ ಬಗ್ಗೆ ತಿಳಿತು. ಆಮೆ ಅತ್ಯಂತ ಹೆಚ್ಚು ಆಯುಷ್ ಹೊಂದಿರುವಂತಹ ಪ್ರಾಣಿ, ಹೌದಾ? ಒಪ್ತೀರಿ ಅನ್ಸುತ್ತೆ ಎಲ್ಲರು. ಯಾಕೆ ಅಂತಂದ್ರೆ ಯಾವ ರೀತಿ ಅದು ತನ್ನ ಅಂಗಾಂಗಗಳೇನಿದೆ, ಆಹಾರಕ್ಕಿರ್ಬೋದು ಅಥವಾ ಮೂಮೆಂಟ್ಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕೆಲಸಕ್ಕಿರ್ಬೋದು, ಅವಶ್ಯಕತೆ ಇದ್ದಷ್ಟು ಮಾತ್ರ ಉಪಯೋಗಿಸುತ್ತೆ. ಪ್ರತಿಯೊಬ್ಬರು ಇಲ್ಲಿ ನೆರೆದಿರುವಂತವರು, ನಾನು ಸೇರಿದಂತೆ, ಇಫ್ ವಿ ಸಿಟ್ ಬ್ಯಾಕ್ ಅಂಡ್ ಅನಲೈಸ್ ಹೌ ವಿ ಆರ್ ಸ್ಪೆಂಡಿಂಗ್ ಟೈಮ್, ನಾವು ಸಮಯವನ್ನ ಯಾವ ರೀತಿ ಕಳೀತಾ ಇದ್ದೀವಿ ಅಂತಂದ್ರೆ, ಅನವಶ್ಯಕ ವಿಚಾರಗಳಿಗೆ, ಅನವಶ್ಯಕ ಕೆಲಸಗಳಿಗೆ, ಅನವಶ್ಯಕ ಆಲೋಚನೆಗಳಲ್ಲಿ ನಮ್ಮ ಸಮಯವನ್ನ ಕಳೀತಾ ಇದ್ದೀವಿ. ಅದನ್ನ ತೊಡೆದುಹಾಕಿ ಉಪಯುಕ್ತವಾಗಿರುವಂತದ್ದು ನಮ್ಮ ವೈಯಕ್ತಿಕ ಏಳಿಗೆಗಾಗಿ ಮತ್ತು ಸಮಾಜದ ಏಳಿಗೆಗಾಗಿ ಯಾವ ರೀತಿ ನಾವು ಸಮಯವನ್ನ ವಿನಿಯೋಜನೆ ಮಾಡಬೇಕು ಅನ್ನೋದು ಒಂದು ಸಣ್ಣ ಆಲೋಚನೆಯ ಬದಲಾವಣೆ ನಮ್ಮಲ್ಲಿ ಬಂದ್ರೆ ಅದರಿಂದ ನಮಗೆ ವೈಯಕ್ತಿಕವಾಗಿ, ನಮ್ಮ ಕುಟುಂಬಕ್ಕೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಸುತ್ತಮುತ್ತ ಇರುವಂತವ್ರಿಗೆ, ಒಟ್ಟಾರೆಯಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ತುಂಬಾ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರುವಂತವರು, ಈ ಒಂದು ಮಾರ್ಗದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇರುವಂತವರು ಕೂಡ ಮಾತನಾಡಿದ್ದಾರೆ. ಈ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಕ್ಕೆ, ಈ ಒಂದು ಸಂಸ್ಥೆಗೆ, ಈ ಒಂದು ವೇದಿಕೆಗೆ, ಹಾಗೂ ತುಂಬಾ ಸಮಾಧಾನದಿಂದ ನಾನು ಮಾತಾಡಿದ್ದನ್ನು ಕೇಳಿದ ನಿಮ್ಮೆಲ್ಲರಿಗೂ ಒಂದು ಸ್ಥಳ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ತುಂಬಾ ಅನುಭವ ಸಹೋದರರಲ್ಲಿ ಅಡಗಿದೆ, ಅದನ್ನ ಪುನಃ ಕೇಳೋಣ. ಅಪಾರವಾದ ಅನುಭವ ಇದೆ, ಅವರಿಗಾಗಿ ಸಮಯ ಅವಶ್ಯವಾಗಿ ನಾವು ಕೊಡೋಣ. ಇವತ್ತು ಸಮಯ ಮೀರ್ತಾ ಇದೆ, ಅದಕ್ಕೆ ನನ್ನ ಸಹೋದರಿಯರಲ್ಲಿ ವಿನಂತಿಸಿಕೊಳ್ತೇನೆ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸನ್ಮಾನ್ಯರಿಗೆ ಸನ್ಮಾನಿಸಬೇಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ. ಚಿರಾಯು ಆಸ್ಪತ್ರೆಯಿಂದ ಸನ್ಮಾನ್ಯ ಸಹೋದರ ಡಾಕ್ಟರ್ ಶರಣಬಸಪ್ಪ ಹತ್ತಿಯವರು, ಆಂಕೋ ಸರ್ಜನ್, ಚಿರಾಯು ಹಾಸ್ಪಿಟಲ್, ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಬಾಲಾಸಾಹೇಬ್ ದೇಶ್ಮುಖ್ ಅವರು, ಅಡ್ಮಿನಿಸ್ಟ್ರೇಟರ್, ಚಿರಾಯು ಹಾಸ್ಪಿಟಲ್, ಹಾಗೂ ಡಾಕ್ಟರ್ ಶ್ರೀನಿವಾಸ್ ಜಗದಾನಿಯವರು, ಚೀಫ್ ಆಪರೇಟಿಂಗ್ ಆಫೀಸರ್, ಚಿರಾಯು ಹಾಸ್ಪಿಟಲ್, ಅತಿಥಿಗಳಿಗೆ ಸನ್ಮಾನಿಸಲಿಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ. ರಾಜ್ಯೋಗಿ ಪ್ರೇಮಣ್ಣನವರು ನಮ್ಮ ಯುವ ಶಾಸಕರು, ನಮ್ಮ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಅಜಯ್ ಸಿಂಗ್ ಅವರಿಗೆ ಸನ್ಮಾನಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ದೀಪ ಪ್ರಜ್ವಲನೆ ಮಾಡುವವರೆಗೂ ಹಾಗೆ आए हैं प्रभु यहाँ पे, बहती है ज्ञान गंगा, बहती है ज्ञान गंगा. कई नहाइए ये जन्म तार जाइए, हर बार प्यार प्रभु का बेशुमार पाइए. बार क्या यहाँ पे बार बार आइए. ख्वाबों से खूबसूरत दरबार आपका है, जन्नत से भी ये बढ़कर परिवार आपका है. ख्वाबों से खूबसूरत घरबार आपका है, जन्नत से भी ये बढ़कर परिवार आपका है, परिवार आपका है. कार हम पे प्रभु का ये उपजार गाइए, हर बार प्रभु ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುತ್ತೆ. ಸನ್ಮಾನ್ಯ ಸಹೋದರ ಡಾಕ್ಟರ್ ಜಗದೀಶ್ ಕಟ್ಟಿಮನಿಯವರು ವೇದಿಕೆಗೆ ಆಗಮಿಸಬೇಕಾಗಿ.
ಪ್ರಣಾಮ.